सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। सच्चिदानन्दस्वरूपम् सिद्धारूढयतीश्वरम् भुक्तिमुक्तिफलप्रदम् नित्यम् वन्दे जगद्गुरुम्। ಪ್ರಾರಂಭದಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ದಂಡವತ್ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗುರು ಶಂಭುಲಿಂಗ ಸ್ವರೂಪಿಗಳಾದ ಆರೂಢ ಜ್ಯೋತಿ ಶ್ರೀಗಳವರ ಶ್ರೀಚರಣಕ್ಕೆ ಶತಸಲ ಶಿರವಾಗಿ ಕ್ಷೇತ್ರ ಅಧಿಷ್ಠಾನ ದೇವತೆ ಮಂತ್ರಾಲಯದ ಯತಿ ರಾಘವೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಶ್ರೀಚರಣಗಳಿಗೆ ದಂಡವತ್ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಮಹಾಸತ್ರಯಾಗದ ಎಲ್ಲ ಪದಾಧಿಕಾರಿಗಳಿಗೂ ಇದನ್ನ ಆಯೋಜಿಸಿದಂಥ ಪೂಜ್ಯ ಚನ್ನಕೇಶವ ಸ್ವಾಮಿಗಳವರಿಗೂ ನೆರೆದಿರ್ತಕ್ಕಂಥ ಎಲ್ಲ ಗಾಯತ್ರಿ ಪರಿವಾರದ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮಾನುಷ್ಯ ಜನ್ಮ. ಎಲ್ಲ ಜೀವರಾಶಿಗಳನ್ನು ದಾಟಿ ಬಂದ ಮೇಲೆ ಮನುಷ್ಯ ಈ ಅರಿವಿನ ಜನ್ಮಕ್ಕೆ ಬಂದಿರುವಂಥವನಾಗಿದ್ದಾನೆ. ಈ ಜನ್ಮದಲ್ಲಿ ಬಂದ ಮೇಲೆ ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಾರದನೆ ಸದ್ಗುರು ಸತ್ಶಾಸ್ತ್ರಾದಿಗಳಿಗೆ ಶರಣಾಗತನಾಗಲಾರದನೆ ಅವನು ಮೂಢನಾಗಿ ಬದುಕ್ತಾ ಇದ್ದಾನೆ. ಅದಕ್ಕೆ ನೀತಿಯೊಳಗೆ ಒಂದು ಮಾತು ಹೇಳ್ತಾ ಇದ್ದಾನೆ, ಎಲ್ಲ ಜೀವರಾಶಿಗಳಿಗಿಂತಲೂ ಶ್ರೇಷ್ಠ ಮಾನುಷ್ಯ ಜನ್ಮ ಯಾಕೆ ಅಂತ ಕೇಳಿದರೆ ಅವರು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇ ತತ್ ಪಶುವಿರ್ನರಾಣಾಂ ಧರ್ಮೋಹಿತೇಶ ಮದಿಕೋ ವಿಶೇಷ ಧರ್ಮೇಣ ಹೀನ ಪಶುವಿಸ್ ಸಮಾನ. ಮನುಷ್ಯರಿಗೂ ಪ್ರಾಣಿ ಪಕ್ಷಿಗಳಿಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದರೆ, ಆಹಾರ, ನಾವು ಒಂದಿಷ್ಟು ಅಕ್ಕಿಯನ್ನ ಕುದಿಸಿಕೊಂಡು ತಿಂತಾ ಇದ್ದೀವಿ, ಪಕ್ಷಿಗಳು ಏನಾರ ಅಂದ್ರೆ ಹಂಗ ತಿಂತಿದ್ದಾವೆ, ಪ್ರಾಣಿಗಳು ತೆಳಗಿನ ಹುಲ್ಲನ್ನು ಅವು ತಿಂತಾ ಇದ್ದಾವೆ, ಆಹಾರದಲ್ಲಿ ವ್ಯತ್ಯಾಸ ಇಲ್ಲ. ನಿದ್ದೆಯಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ, ಭಯದಲ್ಲೂ ವ್ಯತ್ಯಾಸ ಇಲ್ಲ. ಇನ್ನು ಮೈಥುನದಲ್ಲಿ ಅವು ತತ್ತಿ ಇಡ್ತಾ ಇದ್ದಾವೆ, ಇವು ಮಕ್ಕಳನ್ನ ಹಿಡಿತಾ ಇದ್ದಾನೆ, ಪ್ರಾಣಿಗಳು ಕರುಗಳನ್ನು ಹತ್ತಾ ಇದ್ದಾವೆ. ಇನ್ನು ಎಲ್ಲಾ ಜೀವರಾಶಿಗಳಿಗಿಂತಲೂ ಶ್ರೇಷ್ಠ ಮಾನುಷ್ಯ ಜನ್ಮ ಅಂತ ಹೇಳಬೇಕಾದ್ರೆ ಮನುಷ್ಯನಲ್ಲಿರ್ತಕ್ಕಂಥ ವಿಶೇಷತ್ವ ಏನು ಅಂತ ಕೇಳಿದರೆ ನೀತಿಕಾರರು ಹೇಳ್ತಾ ಇದ್ದಾರೆ, ಧರ್ಮೋ ಹಿತೇಶ ಮದಿಕೋ ವಿಶೇಷ. ಧರ್ಮ ಅಂದ್ರೆ ಜ್ಞಾನ, ಧರ್ಮ ಅಂದ್ರೆ ವಿಚಾರ, ಧರ್ಮ ಅಂದ್ರೆ ತಿಳುವರಿಕೆ. ಇವು ಯಾವ ಮನುಷ್ಯನಿಗೆ ಇರುವುದಿಲ್ಲವೋ ಅವನು ಮನುಷ್ಯ ರೂಪದಂತೆ ಕಂಡರೂ ಸಹಿತ ಬಾಲಕೋಡುಗಳಿಲ್ಲದ ಎರಡು ಕಾಲಿನ ದನ ಅಂತ ಕರೆದ ದ್ವಿಪಾದ ಪಶು ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ಶ್ರೇಷ್ಠವಾದ ಮಾನುಷ್ಯ ಜನ್ಮವನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ಅನ್ನುವಂಥ ಉದ್ದೇಶವನ್ನಿಟ್ಟುಕೊಂಡು ಧರ್ಮದ ಕಟ್ಟಳೆಗಳನ್ನು ಮನುಷ್ಯರಿಗೆ ಹಾಕಿ ಪೂಜಾ ಜಪ ಧ್ಯಾನ ಭಗವನ್ ನಾಮಸ್ಮರಣೆ ಇವು ಎಲ್ಲವುಗಳನ್ನು ಮಾಡುವುದರಿಂದ ಮನುಷ್ಯನಿಗೆ ಅಂತಃಕರಣ ಪರಿಶುದ್ಧವಾಗ್ತಾ ಇದೆ. ಯಾವಾಗ ಪರಿಶುದ್ಧತೆ ಆಗ್ತಾ ಇದೆಯೋ ಆ ಸಮಯದಲ್ಲಿ
ಮೀರು ಗುರುವು ಚೆಪ್ಪಿನಟ್ಟು ಏಂಟಂಟೇ 84 ಲಕ್ಷಲ ಜೀವರಾಶುಲ್ಲು ಮನುಷ್ಯ ಯೊಕ್ಕ ಜನ್ಮ చాలా ఉన్నతమైనటువంటిది. కానీ జీవరాశుల్లో ఏ దానికి లేనటువంటిది ఆలోచించేటటువంటి శక్తి ఈ మనిషికి ఉన్నాయి. కానీ నిద్ర అన్ని పక్షులు పోతున్నాయి, ఆలోచన అన్ని చేయగలుగుతున్నాయి. కానీ దాన్ని ఉందనుక మనకు ఉడకబెట్టి అన్నం చేసుకుంటాం. బియ్యాన్ని ఉడకబెట్టి మనకు కావాల్సిన రుచిగా మనం తినగలిగేటటువంటిది, మనకు కావాల్సినట్టు ఆలోచించగలిగేటటువంటిది మన బుర్రకి ఈ ఆలోచనలు ఉన్నాయి. కానీ పక్షు పక్షాదులకి ఆలోచన లేదు. ಇದು ಚೆತ್ತನಾರಿತು.
ಮನುಷ್ಯನಿಗೆ ಈ ಧ್ಯಾನ ಜಪ ಪೂಜಾ ಇವು ಎಲ್ಲವುಗಳು ಯಾಕೆ ಬೇಕು ಅಂತ ಕೇಳಿದರೆ ಮನುಷ್ಯನಲ್ಲಿರ್ತಕ್ಕಂಥ ಅಂತಃಕರಣ ಪರಿಶುದ್ಧತೆಗೋಸ್ಕರವಾಗಿ. ಮಲಿನಾಂತಃಕರಣದಲ್ಲಿ ಜ್ಞಾನ ಆಗೋದಿಲ್ಲ, ಭಗವಂತನ ಕರುಣೆ ಪ್ರಾಪ್ತವಾಗುವುದಿಲ್ಲ. ಪರಿಪಕ್ವವಾಗಿರ್ತಕ್ಕಂಥ ಅಂತಃಕರಣ ಯಾರಲ್ಲಿ ಇರುತ್ತದೆಯೋ ಅಂಥವರಿಗೆ ಪೂಜಾ ಜಪ ಧ್ಯಾನ ಸ್ವಾಧ್ಯಾಯ ಇದರ ಪ್ರತಿಫಲ ಅವರಿಗೆ ಸಿಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಮನುಷ್ಯ ಏನದ ಅಂತ ಕೇಳಿದರೆ ಅಂತಃಕರಣ ಪರಿಶುದ್ಧತೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹ ಪಡೆದುಕೊಳ್ಳಬೇಕಾದರೆ ಜಪಾದಿಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಮಾಡಲಿಕ್ಕೆ ಬೇಕು. ಯಾವ ವ್ಯಕ್ತಿ ಜಪ ಮಾಡೋದಿಲ್ಲ, ಯಾವ ವ್ಯಕ್ತಿ ಧ್ಯಾನ ಮಾಡೋದಿಲ್ಲ, ಯಾವ ವ್ಯಕ್ತಿ ಚಿಂತನೆ ಮಾಡೋದಿಲ್ಲ, ಯಾವ ವ್ಯಕ್ತಿ ಸ್ವಾಧ್ಯಾಯವನ್ನು ಅಭ್ಯಾಸ ಮಾಡೋದಿಲ್ಲ ಅಂಥವನಿಗೆ ಅಂತಃಕರಣ ಮಲಿನವಾಗಿರುತ್ತದೆ. ಮಲಿನಾಂತಃಕರಣದಲ್ಲಿ ಭಗವಂತನ ಕರುಣೆ ಆಗೋದಿಲ್ಲ. ಈಗ ಕನ್ನಡಿ ಅದ, ಕನ್ನಡಿಯಲ್ಲಿ ನಮ್ಮ ಮುಖ ಸರಿಯಾಗಿ ಕಾಣಬೇಕು ಅಂದರೆ ಕನ್ನಡಿಗೆ ಧೂಳು ಹಚ್ಚಿರಬಾರದು, ಕನ್ನಡಿಗೆ ಬಟ್ಟೆ ಬುಚ್ಚಿರಬಾರದು, ಕನ್ನಡಿ ಒಯ್ದಾಡ್ತಿರಬಾರದು. ಗೋಡೆಗೆ ಕನ್ನಡಿ ಸರಿಯಾಗಿ ಇತ್ತು ಅಂದರೆ, ಸ್ವಚ್ಛತೆಯಾಗಿತ್ತು ಅಂದರೆ ನಮ್ಮ ಮುಖ ಸರಿಯಾಗಿ ಕಂಡಂತೆ. ನಮ್ಮ ಅಂತಃಕರಣ ಪರಿಪಕ್ವವಾದಾಗ, ಪರಿಶುದ್ಧವಾಗಿರ್ತಕ್ಕಂಥ ಅಂತಃಕರಣ ಇದ್ದರೆ ಭಗವಂತನ ದರ್ಶನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅನೇಕ ಜನ್ಮದ ಪಾಪಗಳು ನಾಶವಾಗಬೇಕಾದರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಸದಾವಕಾಲ ಮಾಡುತ್ತಾ ಇರಬೇಕು. ಅದಕ್ಕೆ ಸಂತ ಕಬೀರರು ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ ಶ್ವಾಸ ಶ್ವಾಸವೇ ನಾಮ ಜಪ ಅಂತಂದಿದ್ದಾರೆ. ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ, ಉಸಿರನ್ನ ಹೊರಗೆ ಬಿಡುವಾಗ, ಈ ಪ್ರತಿಯೊಂದು ಕ್ಷಣದಲ್ಲೇನೂ ಸಹಿತ ನೀನು ಭಗವಂತನ ಸ್ಮರಣೆಯನ್ನ ಭಗವಂತನ ನಾಮವನ್ನು ನುಡಿಯುವಂತವನಾಗು. ಯಾವತ್ತಿಗೂ ನಿನ್ನ ವಾಣಿ ಭಗವಂತನ ಸ್ಮರಣೆ ಮಾಡ್ತಾ ಇತ್ತು ಅಂದರೆ, ಭಗವಂತನ ಧ್ಯಾನ ಮಾಡ್ತಾ ಇತ್ತು ಅಂದರೆ ನಿನಗ ಒಂದಿನದ ಒಂದು ಸಮಯದಲ್ಲಿ ಭಗವದ್ ದರ್ಶನವಾಗಲಿಕ್ಕೆ ಆ ಒಂದು ಜಪ ಧ್ಯಾನ ಕಾರಣೀಭೂತ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಮಹಾತ್ಮರು ಅನೇಕ ಕಡೆಗೆ ಉಪದೇಶ ಮಾಡಿರುವಂತವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಜಪವನ್ನ ಮನಃಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಮಾಡಬೇಕಾಗುತ್ತದೆ. ಜನರ ತೋರಿಕೆಗಾಗಿ ಮಾಡೋದಲ್ಲ. ನಾವು ಬಟ್ಟೆಯನ್ನು ತೊಡುತ್ತೀವಿ ಇದು ಮಂದಿಗೆ ತೋರಿಸಲಿಕ್ಕೆ, ಆದರೆ ಊಟ ಮಾಡೋದು ನಮ್ಮ ಸಲುವಾಗಿ. ಜನ ನೀನು ಚಲೋ ಊಟ ಮಾಡುತ್ತೆ ಅಂತ ಬಹಳಷ್ಟು ಊಟ ಮಾಡಿದರೆ ಆರೋಗ್ಯ ಕೆಡುತ್ತದೆ. ಬಟ್ಟೆ ಮಂದಿಗೆ ತೋರಿಸಲಿಕ್ಕೆ, ಊಟ ನಮಗಾಗಿ ಯಾವ ರೀತಿಯಾಗಿ ಅದವೋ ಅದರಂತೆ ನಾವು ಮಂದಿ ಸಲುವಾಗಿ ಜಪ ಮಾಡೋದಲ್ಲ, ಮಂದಿಗೆ ತೋರಿಸುವುದಕ್ಕೋಸ್ಕರವಾಗಿ ಧ್ಯಾನ ಮಾಡೋದಲ್ಲ, ನಮ್ಮ ಮನಸ್ಸು ಸಂತೃಪ್ತವಾಗುವುದಕ್ಕೋಸ್ಕರವಾಗಿ, ನಮ್ಮ ಮನಸ್ಸಿಗೆ ಆನಂದವಾಗುವುದಕ್ಕೋಸ್ಕರವಾಗಿ ನಾವು ಜಪ ಧ್ಯಾನ ಪೂಜಾದಿಗಳನ್ನ ಮಾಡಬೇಕಾಗ್ತದೆ.
ಈ ಶರೀರದಲ್ಲೂ ಧ್ಯಾನ ಜಪಂ ಚಾಲಾ ಮುಖ್ಯಮಂತ್ರಿ. ಪ್ರತಿ ಶ್ವಾಸಲೋ ಕೂಡ ಮನಂ ತೀಸುಕೊಂಡಪ್ಪುಡು ಆ ಭಗವಂತನೇ ನಾಮಸ್ಮರಣ ಉಂಡಲಿ. ఎందుకంటే ఎంతసేపు మన నామస్మరణ జపం చేసుకుంటామో ఆ నామం మనలో ఏకీకృతం కావాలి. అంటే ఆ పరమేశ్వరికి మనకు తేడా లేనంత ఇదిగా ఏ అణువణువు కూడా ఆ శ్వాసలో ఆ భగవంతుని మనం నిలుపుకోగలిగేటటువంటిగా ఉండాలి. అది ఎలా ఉండాలంటే మన అద్దం ముందు నిలబడితే ఏ విధంగా అయితే మన ముఖం ఎంత కనబడుతుందో మన మనస్సు కూడా అద్దంలాగా ప్రతిబింబకంలాగా అద్దం పైన ఒక చిన్న మరక ఉంటే కూడా మరక ఉంది అని మన కంటి కనబడుతుంది. అదేవిధంగా మన మనస్సులో కూడా ఒక చిన్న మరక ఉంటే ఆ భగవంతుని కథ అంత బాగా కనబడుతుందట. అందువలన జపం చేస్తూ చేస్తూ పూర్తిగా ఆయనలో లీనం కావాలని చెప్తున్నారు. అదేవిధంగా మనం చేసేటటువంటిది గుడ్డలు వచ్చి మనం గుడ్డలు వేసుకుంటున్నాం, కానీ అది ఎదుటి వాడి కోసం, మన కోసం కాదు. కానీ తిండి తింటున్నాం అది మన కోసం. కానీ ఎదుటివాడు ఆనందపడతారు కదా, మనకన్నా మనకు కావలసినగా మనం ఎక్కువ తింటే అది అనారోగ్యం చేస్తుంది. అందులో మనకెంత కావాలో అంత తినగలగాలి. ఏ విధంగా అయితే అంతఃకరణాన్ని అంత పరిశుద్ధంగా ఆ జపంలో ఆ యొక్క పరమాత్మ ఏ పరమాత్మనైతే నువ్వు అనుకుంటున్నామో దాన్ని మనం చూడగలిగితే మన యొక్క ఆత్మ మన యొక్క ఆలోచన విధానాలు మారుతుందని చెప్తున్నారు.
యావ వ్యక్తి ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದರೆ ಪೂಜಾ ಜಪ ಧ್ಯಾನ ಇವು ಎಲ್ಲವುಗಳನ್ನು ಭಕ್ತಿಯಿಂದ ಮಾಡಿದ್ದೇ ಆದರೆ, ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ದೇ ಆದರೆ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಃ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂಬಂತಕ್ಕಂಥ ಭಗವದ್ಗೀತೆಯ ಸಂದೇಶದಂತೆ ಭಗವದ್ ಅನುಗ್ರಹ ಪ್ರತಿಯೊಬ್ಬರಿಗೆ ಸಿಗಬೇಕಾಗಿತ್ತು ಅಂದರೆ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯಿಂದ ವಿಶ್ವಾಸದಿಂದ ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡಬೇಕಾಗ್ತಾ ಇದೆ. ಆ ಥರ ಮಾಡುವುದರಿಂದ ದೇವರ ಕೃಪೆ ನಮಗಾಗ್ತಾ ಇದೆ. ನಾವು ಸುಮ್ಮನೆ ಜನರಿಗೆ ತೋರಿಸುವುದಕ್ಕೋಸ್ಕರವಾಗಿ ಅಲ್ಲ, ಭಗವದ್ ಅನುಗ್ರಹ ನಮಗಾಗಬೇಕಾಗಿತ್ತು ಅಂದರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಾಗ್ತಾ ಇದೆ. ರಾಮಾಯಣದೊಳಗೆ ಒಂದು ಉದಾಹರಣೆ ಬರ್ತಾ ಇದೆ. ಆಂಜನೇಯ ಲಂಕೆಗೆ ಸೇತುವೆಯನ್ನು ಕಟ್ಟತಕ್ಕಂಥ ಒಂದು ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಒಂದೊಂದು ಕಲ್ಲುಗಳನ್ನು ತೆಗೆದುಕೊಂಡು ಶ್ರೀರಾಮ ಶ್ರೀರಾಮ ಅಂತ ಬರೆದು ಬರೆದು ಎತ್ತಿ ಹಾಕ್ತಿದ್ದ ನೀರಿನಲ್ಲಿ. ಆ ಕಲ್ಲುಗಳೆಲ್ಲ ತೇಲ್ತಾ ಇದ್ದು ನನ್ನ ಭಕ್ತ ಸೇತುವೆಯನ್ನು ಕಟ್ಟುತ್ತಾ ಇದ್ದಾನೆ, ಎಷ್ಟೋ ವಾನರ ಸೈನ್ಯವನ್ನ ತೆಗೆದುಕೊಂಡು ಕಟ್ಟುತ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಭಗವಂತನಾಗಿರ್ತಕ್ಕಂಥ ಶ್ರೀರಾಮದೇವರು ನೋಡಬೇಕು ಅಂತ ಅಲ್ಲಿಗೆ ಬಂದರು. ಬಂದಾಗ ಆಂಜನೇಯ ಒಂದೊಂದು ಕಲ್ಲುಗಳಿಗೆ ಶ್ರೀರಾಮ ಅಂತ ಬರೆದು ನೀರೊಳಗೆ ಹಾಕಿದ್ರೆ ತೇಲ್ತಾ ಇತ್ತು. ಶ್ರೀರಾಮ ದೇವರು ಹೇಳ್ತಾ ನೋಡ್ತಾ ಇದ್ದಾನೆ, ಭಕ್ತನಾಗಿರ್ತಕ್ಕಂತ ಆಂಜನೇಯ ಎಷ್ಟು ಕಷ್ಟಪಡ್ತಾ ಇದ್ದಾನೆ, ನಾನು ಒಂದಿಷ್ಟು ಕಲ್ಲು ಹಾಕಬೇಕು ಅಂದ. ಆದಷ್ಟು ಬೇಗ ಸೇತುವೆಯ ಕೆಲಸ ಮುಗಿಬೇಕು ಅಂತಕ್ಕಂತ ವಿಚಾರವನ್ನಿಟ್ಟುಕೊಂಡು ಶ್ರೀರಾಮದೇವರು ಅಲ್ಲೇನದ ಅಂತ ಕೇಳಿದ್ರೆ ಒಂದು ಕಲ್ಲನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿದ, ಅದು ಮುಳುಗಿಬಿಡಿತು. ಆಶ್ಚರ್ಯ ಆಯಿತು. ಆಂಜನೇಯನ ಕರೆದು ಹೇಳ್ತಾ ಇದ್ದಾನೆ, ಆಂಜನೇಯ ಈ ಸಮಾಚಾರ ಜಗತ್ತಿನಲ್ಲಿ ಯಾರಿಗೂ ಹೇಳಬೇಡ ಅಂದ. ನನ್ನ ನಾಮಸ್ಮರಣೆಯನ್ನು ನುಡಿದಂತ ನೀರು ಕಲ್ಲು ಹಾಕಿದರೆ ನೀರಿನಲ್ಲಿ ತೇಲ್ತಾ ಇದೆ, ಆ ಮಂತ್ರದ ಅಧಿಷ್ಠಾನ ದೇವತೆ ನಾನೇ ಸ್ವತಃ ಹಾಕಿದರೆ ಮುಳುಗ್ಯದ ಅಂದ್ರೆ ಇನ್ನು ಈ ಸಮಾಚಾರ ಜಗತ್ತಿನಲ್ಲಿ ಅಪಚಾರಕ್ಕೆ ಈಡಾಗ್ತಾ ಇದೆ, ಅದಕ್ಕೋಸ್ಕರವಾಗಿ ನೀನು ಯಾರ ಮುಂದೆ ಈ ಶಬ್ದವನ್ನು ಹೇಳಬೇಡ ಅಂದ. ಆಂಜನೇಯ ಅಂದ, ದೇವರೇ ನಿನ್ನ ಭಕ್ತ ನಾನು, ನಿನ್ನ ಕೀರ್ತಿಯನ್ನ ಜಗತ್ತಿನಲ್ಲಿ ನಾನು ಕೊಂಡಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ನಿನ್ನ ಅನೇಕ ಲೀಲೆಗಳನ್ನು ಹೇಳಿದ್ದೇನೆ, ನಿನ್ನ ನಾಮಸ್ಮರಣೆಯನ್ನು ಮಾಡಿದ್ದೇನೆ, ನಿನ್ನನ್ನು ನನ್ನ ಹೃದಯ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಿದ್ದೇನೆ, ಆದರೆ ಈ ಸಮಾಚಾರ ಜಗತ್ತಿಗೆ ಹೇಳಬೇಡ ಅಂದ್ರೆ ಹೆಂಗ, ನಿನ್ನ ಸನ್ನಿಧಾನದಲ್ಲಿನೇ ನಾನು ಸೈನ್ಯವನ್ನೆಲ್ಲ ಸೇರಿಸಿ ಈ ಸಮಾಚಾರ ಹೇಳ್ತೀನಿ ಅಂತ ಹೇಳಿದ ಆಂಜನೇಯ. ರಾಮಗ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ನಾನು ಕಲ್ಲು ಹಾಕಿದರೆ ಮುಳುಗ್ಯದ ಅನ್ನುವಂಥದ್ದನ್ನು ಜಗತ್ತಿಗೆ ಗುರ್ತಾಯಿತು ಅಂದರೆ ಮುಂದೆ ಜನ ನನಗೆ ನಮಸ್ಕಾರ ಮಾಡೋದು ಹೆಂಗ, ನನ್ನ ನಾಮಸ್ಮರಣೆ ಮಾಡೋದು ಹಾಗೆ ಅಂತ ಸ್ವಲ್ಪ ಆಂಜನೇಯನ ಕರೆದು ಹೇಳಿದ. ನೀ ನನ್ನ ಭಕ್ತ ಅಂದಮೇಲೆ ನನ್ನ ಮಾತು ನೀ ಕೇಳಬೇಕು. ಸರಿ ಕೇಳ್ತೀನಿ ಅಂದ. ಆದರೆ ಈ ಮಾತು ಕೇಳೋದಿಲ್ಲ, ಉಳಿದ ಎಲ್ಲ ಮಾತುಗಳು ನೀನು ಕೇಳ್ತೀನಿ ಕರೆ, ಈ ಮಾತು ಮಾತ್ರ ಕೇಳೋದಿಲ್ಲ, ಎಲ್ಲರ ಮುಂದೆ ಹೇಳಬೇಡ ಅಂತ ನೀ ಹೇಳಿದ್ದೀರಲ್ಲ ಅದನ್ನು ನಾನು ಹೇಳೋನೆ ಅಂದ. ದೊಡ್ಡ ಸಭಾ ಸೇರಿಸಿದ, ಲಕ್ಷ ಲಕ್ಷ ಜನ ಸೇರಿದರು. ಸನ್ನಿಧಾನ ಯಾರದು? ಅದ ಶ್ರೀರಾಮದೇವರದು. ಅದ ಆಂಜನೇಯ ಸಭಾದೊಳಗೆ ನಿಂತುಕೊಂಡು ಮಾತಾಡಲಿಕ್ಕೆ ಹಚ್ಚಿದ್ದಾನೆ. ಬಹಳ ತರದಿಂದ ಏನದ ಅಂದ್ರೆ ರಾಮನನ್ನು ವರ್ಣನಾ ಮಾಡಿ ಅಯೋಧ್ಯಾಪತಿ ಪ್ರಭು ರಾಮಚಂದ್ರ ದೇವರು ಇವತ್ತು ಒಂದು ಲೀಲೆಯನ್ನು ಮಾಡಿದ್ದಾರೆ, ಅದು ಅತ್ಯಂತ ಮಹತ್ವದ ಲೀಲೆ, ಅದು ಪ್ರಭಾವವಾಗಿರ್ತಕ್ಕಂಥ ಲೀಲೆ ಅಂತ ತಿಳ್ಕೊಂಡು ಅನೇಕ ರೀತಿಯ ಶಬ್ದಗಳನ್ನು ಬಳಸಿ ವರ್ಣನಾ ಮಾಡಿ 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 ಕೊನೆಗೆ ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಶ್ರೀರಾಮಚಂದ್ರ ಅಂತ ಇದ್ದಾನೆ, ಆಂಜನೇಯ ಇದು ಒಂದು ಸಲ ಕೈಬಿಡು ನನ್ನ, ಈ ಶಬ್ದ ಹೇಳಬೇಡ, ಮಂದಿಯೊಳಗೆ ಅಪಮಾನ ಆಗ್ತಾ ಇದೆ ಹೇಳಬೇಡ, ಇನ್ನೊಂದು ಸಲ ನಾನು ನಿನ್ನ ಕೆಲಸದಲ್ಲಿ ಕೈ ಹಾಕೋದಿಲ್ಲ, ನಿನ್ನ ಸಮೀಪಕ್ಕೆ ನಾ ಬರೋದಿಲ್ಲ, ಹೇಳಬೇಡ ಅಂದ. ದೇವರು ನೀ ಸುಮ್ಮನೆ ಕುಂದ್ರು ಅಂದ. ರಾಮದೇವರು ತಲೆ ತೆಳಗ ಹಾಕಿದ. ಹೇಳ್ತಾ 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 ಆಂಜನೇಯ ಹೇಳ್ತಾ ಇದ್ದಾನೆ, ನಮ್ಮ ಪ್ರಭುವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಸೇತುವೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆತನ ನಾಮಸ್ಮರಣೆ ಮಾಡಿ ಜೀವನ ಮಾಡತಕ್ಕಂಥವ್ರು, ಯಾವತ್ತಿಗೂ ಆತನ ನಾಮಸ್ಮರಣೆಯಿಂದ ಪ್ರಸಾದ, ಆತನ ನಾಮಸ್ಮರಣೆಯಿಂದ ನೀರು ಕುಡಿಯೋದು, ಇವು ಎಲ್ಲವುಗಳನ್ನು ಮಾಡತಕ್ಕಂಥ ನಾವೆಲ್ಲರೂ ಶ್ರೀರಾಮ ಅಂತ ಬರೆದು ಕಲ್ಲು ಹಾಕಿದರೆ ಆ ಕಲ್ಲು ತೇಲ್ತಾ ಇದೆ, ಆದರೆ ಈ ಮಂತ್ರಕ್ಕೆ ಅಧಿಷ್ಠಾನ ದೇವತೆಯಾಗಿರ್ತಕ್ಕಂಥ ಅಯೋಧ್ಯಾಪತಿ ಶ್ರೀರಾಮಚಂದ್ರ ದೇವರು ಕಲ್ಲು ಹಾಕಿದರೆ ಅಂದ. ಇಷ್ಟಂದ ತಕ್ಷಣ ರಾಮದೇವರಂತಾನ, ಆಂಜನೇಯ ಇಷ್ಟು ಹೇಳಿದ್ದೆಲ್ಲ ಈಗಾದರೂ ಕೈಬಿಡು ಅಂದ. ಇನ್ನೂ ಅದಲ್ಲ ಶಬ್ದ ಮುಂದೆ ಹೇಳಬೇಕು ಅಂದ. ನಾವು ಹಾಕಿದರೆ ಕಲ್ಲು ತೇಲ್ತು, ನಮ್ಮ ದೇವರು ಹಾಕಿದರೆ ಕಲ್ಲು ಮುಳಿಯಿತು ಅಂದ. ಇಷ್ಟಂದ ತಕ್ಷಣ ರಾಮ ತಲೆ ತೆಳಗೆ ಹಾಕಿದ, ಎಲ್ಲ ಜನ ನಗಲಿಕ್ಕೆತ್ತಿದ್ರು. ಆವಾಗ ಆಂಜನೇಯ ಮತ್ತೆ ಕೇಳ್ತಾ ಇದ್ದಾನೆ ಜನರನ್ನ, ನೀವು ಏಕೆ ನಗ್ಗಿರಿ ಅಂತ, ನಿಮಗೆ ನಗು ಬರಲಿಕ್ಕೆ ಕಾರಣ ಏನು, ಮಾತಿನ ಅರ್ಥ ನಿಮಗೇನಾದರೂ ತಿಳಿದಿದೆಯಾ ಅಂತ ಕೇಳಿದಾಗ ಜನ ಸ್ತಬ್ಧ ಆಯಿತು, ಸೈಲೆಂಟ್ ಆಗಿಬಿಡುತ್ತೆ. ಆವಾಗ ಹೇಳ್ತಾ ಇದ್ದಾನೆ ಆಂಜನೇಯ ಸ್ವಾಮಿ, ಯಾವ ವ್ಯಕ್ತಿ ಜಗತ್ತಿನೊಳಗ ಭಗವಂತನ ನಾಮವೇ ಸತ್ಯ, ಭಗವಂತನ ನಾಮವೇ ನಿತ್ಯ, ಭಗವಂತನ ನಾಮವೇ ಸರ್ವಸ್ವ ಅಂತ ತಿಳಿದುಕೊಂಡು ಶ್ರೀರಾಮನ ಧ್ಯಾನವನ್ನ ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೆಯೋ ಅವನು ಈ ಭವಸಾಗರದಲ್ಲಿ ತೇಲ್ತಾ ಇದ್ದಾನೆ. ಯಾವ ವ್ಯಕ್ತಿ ಭಗವಂತನ ನಾಮಸ್ಮರಣೆ ಮಾಡುವುದಿಲ್ಲವೋ ಅಂಥವನನ್ನ ರಾಮದೇವರು ಕೈ ಬಿಡ್ತಾ ಇದ್ದಾನೆ. ಅವ ಕೈ ಬಿಟ್ಟ ಅಂದ್ರೆ ಭೂಮಿಯೊಳಗೆ ಮುಳುಗ್ತಾ ಇದ್ದಾನೆ ನೀರೊಳಗ ಅಂತ ಹೇಳಿದರು. ಅವಾಗ ರಾಮ ಮತ್ತೆ ನೆಟ್ಟ ಕುಂತ, ಆಶ್ಚರ್ಯ ಆಯ್ತು, ನನ್ನನ್ನು ಸಭೆಯೊಳಗೆ ಅಪಮಾನ ಮಾಡ್ತಾ ಇದ್ದಾನೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೆ, ಆದರೆ ನನ್ನ ನಾಮಸ್ಮರಣೆಯ ಬಗ್ಗೆ ಅಚಲವಾಗಿರ್ತಕ್ಕಂಥ ನಿಷ್ಠೆ ಇಟ್ಟುಕೊಂಡಿರ್ತಕ್ಕಂಥ ಆಂಜನೇಯ ಜಗತ್ತಿನ ಜೀವರಾಶಿಗಳಿಗೆ ಭಗವನ್ ನಾಮಸ್ಮರಣೆಯ ಮಹತ್ವವನ್ನು ಉಪದೇಶ ಮಾಡಿದ್ದಾನೆ ಅಂತ ಶ್ರೀರಾಮದೇವರು ಆಂಜನೇಯನಿಗೆ ಕೃಪಾ ಮಾಡಿರುವಂತವರಾಗಿದ್ದಾರೆ. ಇದು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾವೆಲ್ಲರೂ ಜಪ ಮಾಡ್ತಾ ಇದ್ದೀವಿ, ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೀವಿ, ಪೂಜಾ ಮಾಡ್ತಾ ಇದ್ದೀವಿ, ಆದರೆ ಭಗವಂತನ ಮೇಲೆ ಯಾವ ದೇವತೆಯ ಉಪಾಸನೆಯನ್ನು ನಾವು ಮಾಡ್ತಾ ಇದ್ದೀವೋ ಆ ದೇವತೆ ಬಗ್ಗೆ ಅಚಲವಾದ ನಿಷ್ಠೆ, ಅಚಲವಾದ ಶ್ರದ್ಧಾ, ಅಚಲವಾದ ಭಕ್ತಿ ಯಾರಲ್ಲಿರುತ್ತದೆಯೋ ಅಂಥವರಿಗೆ ಆ ಜಪ ಪೂಜಾ ಧ್ಯಾನ ಸ್ವಾಧ್ಯಾಯದ ಪ್ರತಿಫಲ ಸಿಕ್ಕೀತೆ ಹೊರತು ಸುಮ್ಮನೆ ಜನರ ತೋರಿಕೆಗಾಗಿ ಮಾಡುವಂತಹ ವ್ಯಕ್ತಿಗಳಿಗೆ ಆ ದೇವರ ಕೃಪೆ ಅನ್ನುವಂಥದ್ದಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಶ್ರೀರಾಮಚಂದ್ರನ ಒಂದು ನಾಮಸ್ಮರಣೆಯ ಮಹತ್ವವನ್ನು ಆಂಜನೇಯ ಸ್ವಾಮಿ ಜಗತ್ತಿಗೆ ಉಪದೇಶ ಮಾಡಿದಂತೆ ನಾವೆಲ್ಲರೂ ಭಗವಂತನ ನಾಮಸ್ಮರಣೆ ಜಪ ಧ್ಯಾನ ಮಾಡಬೇಕಾದ್ರೆ ಅತ್ಯಂತ ನಿಷ್ಠೆಯಿಂದ ಶ್ರದ್ದೆಯಿಂದ ಭಕ್ತಿಯಿಂದ ಮಾಡಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ತಿಳಿಸ್ತಾ, ನನ್ನ ಭಾಷೆ ಕನ್ನಡ ಇರುವುದರಿಂದ ನೀವೆಲ್ಲರೂ ತೆಲುಗು ಭಾಷೆಯವರು ಇರುವುದರಿಂದ ನನ್ನ ಮಾತುಗಳು ನಿಮಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲೇನದ ಅಂದ್ರೆ ಸ್ವಚ್ಛ ಕನ್ನಡ, ನಾವು ಈ ಕಡೆ ಮಾತಾಡೋರು, ನೀವು ಎಂಥವ್ರು ಅಂತ ಕೇಳಿದ್ರೆ ಸ್ವಚ್ಛ ತೆಲುಗಿನವರು. ನಾವು ಈ ಭಾಗ ಎಲ್ಲ ಅಡ್ಡಾಡ್ತೇವೆ, ಅರ್ಧ ತೆಲುಗು ಅರ್ಧ ಕನ್ನಡ ಮಂದಿ ಐತೆ. ಅವರು ಪ್ಯೂರ್ ತೆಲುಗಿನವರಲ್ಲ, ನಾವು ಪ್ಯೂರ್ ಕನ್ನಡದವರು ಅಲ್ಲ. ಹಿಂಗಾಗಿ ನಮಗೂ ಅವರಿಗೆ ಶಾಸ್ತ್ರ ಪ್ರವಚನ ಅಂಗ ನಡೆದದು. ನೀವು ಪ್ಯೂರ್ ತೆಲುಗಿನವರು, ಈ ಕಡೆ ಏನದ ಅಂದ್ರೆ ಪ್ಯೂರ್ ಕನ್ನಡ, ಹಿಂಗಾಗಿ ಏನದ ಅಂತ ಕೇಳಿದ್ರೆ ಹೇಳಿದಂತ ವಿಚಾರಗಳು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಮಂತ್ರಾಲಯದ ಯತಿಗಳಾಗಿರ್ತಕ್ಕಂಥ ರಾಘವೇಂದ್ರ ಮಹಾಪ್ರಭುಗಳವರ ಸನ್ನಿಧಾನದಲ್ಲಿ ಇಂಥ ಮಹತ್ವದ ಕೆಲಸವನ್ನ ಈಗೇನದ ಅಂತ ಕೇಳಿದ್ರೆ, ಕಾಲಕಾಲಕ್ಕೆ ಮಳೆ ಬೆಳೆಯ ಕೊರತೆ ಇರುವುದರಿಂದ ಇಂಥ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಜಗತ್ತಿನಲ್ಲಿ ಸುಭಿಕ್ಷ ಕಾಲ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯತೆ ಅದ. ರಾಮಾಯಣ ಮಹಾಭಾರತದಲ್ಲಿನೂ ಸಹಿತ ಮಳೆ ಬೆಳೆ ಕೊರತೆಯಾದಾಗ ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥ ಒಂದು ಪರಿಪಾಠ ಸೃಷ್ಟಿಯ ಆದಿಯಿಂದ ಹಿಡಿದುಕೊಂಡು ಇದು ಪರ್ಯಂತ ಏನದ ಅಂದ್ರೆ ಧರ್ಮಾಚಾರ್ಯರು ಈ ಒಂದು ಪದ್ಧತಿಯನ್ನು ಹಾಕಿಕೊಂಡು ಬಂದಿರುವಂತವರಾಗಿದ್ದಾರೆ. ಈ ಭಾಗದೊಳಗೆ ಮಂತ್ರಾಲಯದ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯವನ್ನು ಇಲ್ಲಿಯ ಜನತೆಗಳು ಗಾಯತ್ರಿ ಪರಿವಾರದವರ ಸಹಾಯದೊಂದಿಗೆ ಏನು ನಡೆದಿದೆ, ಇದು ಅತ್ಯಂತ ಶ್ಲಾಘನೀಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ಯಜ್ಞ ಕಾರ್ಯಕ್ರಮದಲ್ಲಿ ಇದನ್ನು ನೋಡಿದರೆ, ಈ ಪೆಂಡಾಲು, ಈ ವ್ಯವಸ್ಥೆ ನೋಡಿದರೆ ಲಕ್ಷ ಲಕ್ಷ ಜನ ಇಲ್ಲಿ ಸೇರಬೇಕು. ಲಕ್ಷ ಲಕ್ಷ ಜನ ಏನದ ಅಂದ್ರೆ ಜಪ ಧ್ಯಾನದಲ್ಲಿ ಭಾಗವಹಿಸಬೇಕು. ಆದರೆ ಏನದ ಅಂದ್ರೆ ಜನರ ಲಕ್ಷ ಏನದ ಅಂದ್ರೆ ಪಾಪದ ವಾಸನೆ ತುಂಬಿರುವುದರಿಂದ ಪುಣ್ಯದ ಕಾರ್ಯಕ್ಕೆ ಅವರು ಮನಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪಾಪ ವಾಸನೆ ಸ್ಟಾಕ್ ಇರುತ್ತದೆಯೋ ಅಲ್ಲಿ ಪುಣ್ಯದ ಕಾರ್ಯಕ್ಕೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಜನರ ಕೊರತೆ ಅದ. ಇದ್ದಷ್ಟೇ ಜನ ಭಯಭಕ್ತಿಯಿಂದ ಆ ಗಾಯತ್ರಿ ಮಂತ್ರದ ಈ ಯಾಗದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಆ ಭಗವದ್ ಅನುಗ್ರಹವನ್ನ, ಗಾಯತ್ರಿ ಮಾತೆಯ ಕೃಪೆಯನ್ನ ನೀವು ಪಡೆದುಕೊಳ್ಳುವಂತಾಗಲಿ. ಮಂತ್ರಾಲಯದ ರಾಘವೇಂದ್ರ ಪ್ರಭುಗಳವರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ. ಸಜ್ಜತ್ ಕಾಲದ ಪೀಠಾಧಿಪತಿಗಳ ಒಂದು ಆಶೀರ್ವಾದದ ಒಂದು ಫಲವನ್ನ ನೀವೆಲ್ಲರೂ ಪಡೆದುಕೊಳ್ಳುವಂತವರು ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನ ಹೇಳಿರ್ತಕ್ಕಂಥ ವಿಷಯವನ್ನ ಅವರು ತೆರಿಗಿನೊಳಗೆ ಹೇಳ್ತಾ ಇದ್ದಾರೆ. ನನ್ನ ವಿಷಯವನ್ನ ಇಷ್ಟಕ್ಕ ಈ ಒಂದು ಗಾಯತ್ರಿ ದೇವಿಯ ಪವಿತ್ರ ಸನ್ನಿಧಾನಕ್ಕೆ ನನ್ನ ಎರಡು ವಾಕ್ಪುಷ್ಪಗಳನ್ನು ಅರ್ಪಣೆ ಮಾಡಿ ನನ್ನ ವಿಷಯಕ್ಕೆ ವಿರಾಮ ಕೊಡ್ತೇನೆ. ಹರಿ ಓಂ ತತ್ಸತ್.
ಭಗವದ್ಗೀತೆ ಮನುಷ್ಯ ತನ್ನ ಅವಂಶ ಕೊಟ್ಟದೆ అందులో భాగంగా రామాయణం అనేటువంటి కథ తీసుకున్నారు. రామాయణంలో ఆంజనేయ స్వామి వారధి కట్టేటప్పుడు మామూలుగా మండరాలు వేస్తే మునిగిపోయింది సార్. శ్రీరామ రాసిన తర్వాత తెలియదు. సరే భక్తుడు ఇంత కష్టపడుతున్నాడు కదా రాముడు అనుకున్నాడ, నేను కూడా రాయేస్తే బాగుంటుంది కదా. కానీ ఆయన రాయేసే రాయి మునిగిపోయింది. ఏంటయ్యా నేనే ఆ పేరు కలిగిన వ్యక్తిని కదా, నేనేస్తే మునిగిపోవటం ఏంటి, నా పేరు రాస్తే తేల్చడం ఏంటి. అప్పుడు ఆంజనేయ స్వామి చెప్తారు, ఇది చాలా శ్రేష్టమైనటువంటి నీకన్నా నీ నామే గొప్పది. అయితే ఆంజనేయ స్వామి నీకు ఒక మాట చెప్తాను, ఇది ఎవరికి చెప్పొద్దు, ఇది ఎవరికైనా చెప్పావనుకో ఏంట్రా ఈయన ఇంతైనా చెప్తే అనుకుంటారు కదా, నీ ఎవరికి చెప్పొద్దు, చాలా సీక్రెట్ అంటాడు పాపం. మనం ఏది చెప్పొద్దంటే ముందు చెప్తాం కదా, సర్లే ఇంకెవరికి చెప్పండి అంటాడు. వారధి కడతాడు. సరే ఆయన రామాయణంలో పట్టాభిషేకంలో కూర్చున్నప్పుడు జనాలు చూస్తే గోల్డ్ మంది వచ్చాడు. అక్కడ ఈ రామాయణంలో ఈయన చేసినటువంటి గొప్ప పనులన్నీ ఆంజనేయ స్వామి చెప్తూ ఈ పని కూడా మొదలుపెట్టాడు. ఏది వారధి కట్టడం కూడా మొదలుపెట్టాడు. అది పెడుతుంటే పక్కన రాముడు చెప్తున్నట్ట, అయ్యే బాబు అక్కడ ఆగు ఆగు అని, నేను ఆగుతున్నా కూర్చో అని చెప్పి, నేను శ్రీరామ అని రాసిన నామం మాత్రం దిగింది, ఈ శ్రీరాముడే వేసింది మాత్రం మునిగిపోయింది. ఏంటయ్యా గొప్ప ఉంచావంటే నువ్వు ఏది చెప్పొద్దంటే అది ముందు నేను చెప్పేసి వచ్చింది నాకు. అందువల్ల మనిషి కన్నా వ్యక్తి కన్నా నామం చాలా శక్తివంతమైనటువంటి, అందువల్లనే ధ్యానం జపం అనేటటువంటిది ఎప్పుడు నిరంతరం చేస్తూ ఉంటే ప్రతిఫలం పెరుగుతుంది. అందుకే మన గురుగారు ఏంటంటే ఉపాసన సాధన ఆరాధన అనేటటువంటిది ఎప్పుడో చెప్పారు, దాన్ని యుఎస్ఏ సాధన అని కూడా అన్నారు. ఉపాసన సాధన ఆరాధన దాన్ని ఇక్కడ వీళ్ళు కూడాను ఆ ఉపాసన ఉప ఆసన అంటే ఏ దేవతకైతే సాధన చేస్తావో ఆ దగ్గరగా వెళ్ళాలి, ఆ లక్షణాలు రావాలి అని శ్రీరామచంద్ర మాచార్య గారు రామకృష్ణ గారు ఏమైతే యుఎస్ఏ సాధన చెప్పారో దాన్నే వీళ్ళు కూడా అదే చెప్తున్నారు అన్నమాట. ఉపాసన సాధన దాన్ని సాధించండి, మీరు ఏదైతే సాధిస్తారో ఏ నామాన్ని అయితే సాధిస్తారో దాన్ని ఆరాధించండి. అంటే ఆ లింక్ అక్కడితో వస్తుంది. ఇక్కడ ఈ సత్రయాగంలో వచ్చి ఈ మహత్కార్యాన్ని చూస్తే కొన్ని లక్షల మంది ఇక్కడ రావాలి, కానీ పుణ్యాత్ములు తక్కువగా ఉన్నారు కాబట్టి, ఆపాత్ములు ఎక్కువగా ఉన్నారు కాబట్టి వారికి ఇది కనబడట్లేదు, ఈ వాసన రావట్లేదు వాళ్ళకి, వారి ముక్కులు మూసుకుపోయినాయి, ముక్కులు బాగా పనిచేసేటువంటి వాళ్ళు ఇక్కడికి వస్తున్నారు. అందువల్ల మీరందరూ కూడా చాలా గొప్ప వాళ్ళు. అందువల్ల గాయత్రి మాత గాయత్రి పరివారం అనే కార్యక్రమం చేస్తున్న సంతోషం ఉంది. గాయత్రి మాత గురించి కూడా కొన్ని మాటలు మాట్లాడతానని చెప్తున్నారు.
ఇలా సాకు ముందు హోప్తుంది కార్యక్రమం కోరుకుంటున్నాను.